ಹತ್ರ ಬರ್ಲಕ್ಕೆ ಹೋಗ್ತಾರೆ, ಎಲ್ಲ ಸ್ಟೋನ್ ಸ್ಟ್ಯಾಚ್ಯೂ ಇದ್ದಾಗಿದ್ದಾರೆ ಆಚಾರ್ಯರು. ಅವ್ರು ಅನ್ಕೊಂಡಿರ್ತೀವಿ, ಎಲ್ಲ ವಿಗ್ರಹಗಳಿವೆಲ್ಲ ಕೂಡ ನಾವೇನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವಲ್ಲ ಅಂತ ಬೈಕೊಂಡು ವಾಪಸ್ ಹೊರಟ್ರು. ಹೋಗ್ತಾ ವಾಪಸ್ ತಿರ್ ನೋಡಿದ್ರೆ ಆಚಾರ ಸರಸರ ಹೋಗ್ತಾ ಇದ್ದಾರೆ ಮುಂದಕ್ಕೆ, ಶಯನ ಮತ್ತೆ ದಡ್ರು ಅನ್ಕೊಂಡ್ರು ಪಾಪ. ವಾಪಸ್ ಮತ್ತೆ ಬಂದ್ರು, ಬರ್ಲಿ ಯಥಾ ಪ್ರಕಾರ ಸ್ಟ್ಯಾಚ್ಯೂಗಳು, ಮತ್ತೆ ದಡ್ರು ಅನ್ಕೊಂಡು ಮತ್ತೆ ಹೋಗಿ ಬರೀ ದಡ್ರ ಅಂತ ಪ್ರೂವ್ ಮಾಡ್ಕೊತಿದ್ದಾರೆ ಹೊರತು ಜಾಣತನ ಇಲ್ಲೇ ಇಲ್ಲ ಅವರಿಗೆ. ಮುಂದೆ ಹೋದ್ರು ಮತ್ತೆ ಸ್ಟ್ಯಾಚ್ಯೂ ಕಂಡ ಕಾಣಿಸ್ತಾರೆ. ನಮಗೆ ಆಚಾರ್ಯ ವಿಗ್ರಹ ಸ್ಟ್ಯಾಚ್ಯೂ ಕಂಡ ಕಂಡ್ರೆ ನಾವು ಅಂತ ಕಳ್ರ ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ರೂಪಮನ್ಯದಿವ ಧನ್ಯಮಾತ್ಮನಃ, ಅವರ ಪ್ರತಿಯೊಂದು ಕೃತಿಯು ಅವರ ಪ್ರತಿಕೃತಿಯಾಗಿದೆ ಎಂಬುದು ಸಿದ್ಧಾಂತ. ಆ ನೋಡಿದ್ರಂತೆ ಆಶ್ಚರ್ಯ ಆಗೋಯ್ತು ಅವರಿಗೆ. ಆಗ ಅನ್ಕೊಂಡ್ರು ಇವರು ನಿಜವಾಗಲೂ ವಿಗ್ರಹಗಳಲ್ಲ, ಇವರು ಮನುಷ್ಯರೇ ಅಂತ ತಿಳ್ಕೊಂಡ್ರು. ಹಿಂದು ಮುಂದೆ ಹತ್ತತ್ತು ಸತ್ತು ಮಾಡಿದ ಮೇಲೆ ಗೊತ್ತಾಯಿತು, ಕುತೂಹಲ ತವಾನಮನ್ ಅಂತ ಹೇಳುತ್ತ ಕರಡು ಓಡ್ ಬಂದು ಗಟ್ಟ ಕಾಲು ಹಿಡ್ಕೊಂಡ್ಬಿಟ್ರಂತ. ಇದು ಆಚಾರ ಜೀವನ ಹೊಸ ಒಂದು ಮುಖ ಇದು ಒಂದು. ಆಚಾರ ಅವನು ಕನ್ವರ್ಟ್ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್ ಇದು ಒಂದು. ಕಳ್ಳರನ್ನ ದರೋಡೆಕೋರರನ್ನ ಕನ್ವರ್ಟ್ ಮಾಡತಕ್ಕಂತ ಯೋಜನೆ ಹಾಕಿ ಫಸ್ಟ್ ಕೆಲಸ ಮಾಡಿದ್ ಮಧ್ವಾಚಾರ್ಯರು. ಇವತ್ತು ವೀರಪ್ಪನ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ ಕೊನೆಗೆ, ಇವರಿಗೆಲ್ಲರೂ ಕೂಡ ಕೊನೆಗೆ ಕೊಲ್ಲೋದಕ್ಕೆ ಅವನೇ ಏನೋ ಇದು ಸಾಯ್ಬೇಕಾಯ್ತೇ ಹೊರತು ಇದು ಮಾಡ್ಲಿಕ್ಕಾಗಲಿಲ್ಲ. ನಮಗೀಗ ಅರ್ಥ ಆಗ್ತದೆ ಆಚಾರ್ಯ ಎಂಥವ್ರು ಅಂತೇಳಿ. ಕಳ್ಳರ ಗುಂಪ ಸಮಾಜ ಸುಧಾರಣೆಯ ಪ್ರಶ್ನೆ ಬಂದ್ರೆ ಆಚಾರ್ಯರನ್ನ ನೆನೆಸ್ಕೋಬೇಕಾಗ. ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ಏನ್ ಮಾಡಿ? ಸಿಂಪಲ್ ಮ್ಯಾಜಿಕ್. ಅವರು ಎಂಥವ್ರು, ಈಗ ಬೇಕಾದ್ರೆ ಮಾಡ್ತಾರೆ, ಹಾಗೆ ಬೇಕಾದ್ರೆ ಮಾಡ್ತಾರೆ, ಜಡದಂತೆ ಬೇಕಾದ್ರೆ ಕಾಣ್ತಾರೆ, ಚೇತನ ಪರಮಚೇತನಂತೆ ಬೇಕಾದ್ರೂ ಕಾಣ್ತಾರೆ. ಅದನ್ನ ತೋರಿಸಿ ಭಕ್ತಿಭಾವ ಹುಟ್ಟಿಸ್ತಾರೆ. ಇದು ಮುಖ್ಯ. ಪವಾಡಗಳನ್ನ ಯಾವುದಕ್ಕೂ ಆಚಾರ್ಯರು ಮಾಡಲಿಲ್ಲ, ಮನಃ ಪರಿವರ್ತನೆಗೆ ಮಾಡ್ತಾರೆ. ದೇವರ ಕಡೆ ಮನಸ್ಸು ಹೋಗಬೇಕು ಅಂತ ಮಾಡ್ತಾ ಇದ್ದಾರೆ, ತಮ್ಮ ಕಡೆ ಮನಸ್ಸು ಬರಬೇಕು ಅಂತ ಆಚಾರ್ಯ ಒಂದು ಪವಾಡನೂ ಮಾಡಲಿಲ್ಲ. ನಾನು ದೊಡ್ಡವನು ಆಚಾರ ಉದ್ದೇಶ ಅಲ್ಲ, ದೇವರು ದೊಡ್ಡವನು, ಅದಕ್ಕೆ ನಾವು ಹೀಗಿದ್ದೇವೆ. ಇದನ್ನು ಹೇಳಬೇಕಾಗಿದೆ. ನಿಮ್ಮ ವಿವಾದ ಸಿದ್ಧಾಂತ ಅಂದ್ರೆ ಇದು. ಯಾರಿಗೆ ಗ್ರಂಥ ಓದಿ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅವರಿಗೆ ಈ ರೀತಿ ನೋಡಿ ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ಪವಾಡವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಅದರ ಹಿರಿಮೆ ಇನ್ನೂ ಮುಂದೆ ಹೊರಟರು. ಆಗೊಂದು ಮತ್ತೊಂದು ಪ್ರಸಂಗ ಒದಗಿದೆ, ಬಹಳ ವಿಚಿತ್ರ ಪ್ರಸಂಗ. ಒಂದು ಕಳ್ಳರ ಗುಂಪು ಯಥಾ ಪ್ರಕಾರ ಅಟ್ಯಾಕ್ ಮಾಡಕ್ಕೆ ಅಂತ ಮುಂದೆ ಬರ್ತಾ ಇದೆ. ಆಚಾರ್ಯವೆಲ್ಲರೂ ಒಂದೇ ರೀತಿ ಸೋಲಿಸ್ತಾ ಇಲ್ಲ, ಒಂದೇ ರೀತಿ ಸೋಲಿಸಿಬಿಟ್ರೆ ಅದು ಸೆಟ್ ಆಗಿದ್ದಾರೆ ಅಂತ ಆಗ್ಬಿಡುತ್ತೆ. ಕೊನೆಗೆ ಸೆಟ್ ಆಗಿದ್ದಾರೆ. ಆ ಕಡೆ ಒಂದೇ ಕಡೆ ಹೊಡಿತಿದ್ರೆ ಯಾವಾಗಲೂ ಬರೋದು ಅಷ್ಟೇ, ಅಲ್ಲಿ ಸರ ಔಟ್ ಆಗ್ಬಿಡ್ತಾರೆ, ಮುಗಿದೋಯ್ತು. ಆಚಾರ್ಯ ಹಾಗಲ್ಲ, ಆಲ್ರೌಂಡ್ ಗ್ರೇಟ್ನೆಸ್. ಈ ಸರ್ತಿ ಏನ್ ಮಾಡಿದ್ದಾರೆ, ಕಳ್ಳರು ಜೋರ ಬರ್ತಿದ್ದಾಗ ಆಚಾರ್ಯ ಹೇಳಿದ್ರಂತೆ, ಸಾವಿರಾರು ಕಳ್ಳರುಗಳು ಆಚಾರ್ಯರು ಶಿಷ್ಯನ ಕರೆದ್ರಂತೆ, ನಮ್ಮ ಶಿಷ್ಯರ ಮಧ್ಯದಲ್ಲಿ ಯಾರು ಭಾರಿ ಗಟ್ಟಿಬಿಟ್ಟಿದ್ದೀರಿ ಅವ್ರು ಮುಂದೆ ಬನ್ನಿ ಅಂತ ಕರೆದ್ರಂತೆ. ಯಾರು ಮುಂದೆ ಬನ್ನಿ ಅಂತ ಹೇಳಿದ ತಕ್ಷಣ ಇವತ್ತಾರು ಯಾರೋ ಹೋಗ್ತಿದ್ದಿಲ್ಲ, ಎಲ್ಲ ವಾಪಸ್ ಹೋಗ್ಬಿಡ್ತಿದ್ರು ಪಾಪ. ಅವತ್ತು ಗುಂಪೇ ಇತ್ತು ಆಚಾರ್ಯ ಶಿಷ್ಯರೆಲ್ಲ ಅಂಥವರೇನೆ. ಒಬ್ರು ಭಾರಿ ಮುಂದೆ ಬಂದರು, ಉಪೇಂದ್ರ ತೀರ್ಥ ಅಂತ ಹೇಳುತ್ತಾರೆ. ಉಪೇಂದ್ರ ತೀರ್ಥ ಕುತ್ತಿಗೆ ಮಠದ ಮೊದಲ ಪೀಠಾಧೀಶರವರು, ಆಚಾರ್ಯರ ಸಾಕ್ಷಾತ್ ಶಿಷ್ಯರು. ಅವ್ರು ಒಳ್ಳೆ ಸಾಮಾನ್ಯ ಜೋರಾಗಿದ್ದಾಗಿದ್ದರಂತವರೆಲ್ಲ. ಅವ್ರು ಮುಂದೆ ಬಂದ ತಕ್ಷಣ ಆಚಾರ್ಯ ಹೇಳ್ತಾರೆ, ಹೋಗಿ ಅಟ್ಯಾಕ್ ಮಾಡಿ ಅಂತ ಕಳಿಸಿದ್ರಂತವ್ರ. ಈಗ ಒಂದು ವಿಷಯ ಗೊತ್ತಾ, ಆಚಾರ್ಯ ಎರಡನೇ ಸತಿ ಬದರಿ ಯಾತ್ರೆಗೆ ಹೋಗೋ ಹೊತ್ತಿಗೆನೆ ಉಪೇಂದ್ರ ತೀರ್ಥರು ಶಿಷ್ಯರಾಗಿದ್ರು. ಅವರಿಗಿಂತ ಮುಂಚೆ ನರಸಿಂಹ ತೀರ್ಥರು ಮೊದಲ ಶಿಷ್ಯರಾಗಿದ್ದರಾಗಲೇನೆ, ಹೊಸ ವಿಷಯ ಇತ್ತು. ಆಚಾರ್ಯ ಸನ್ಯಾಸ ಕೊಟ್ಟಾಗಿತ್ತು. ಮೊದಲನೇ ಸತಿ ಬದರಿ ಯಾತ್ರೆ ಬಂದಾಗ ಅವರೇ ಶಿಷ್ಯರು, ಸನ್ಯಾಸ ಶಿಷ್ಯರು ಯಾರೂ ಇರಲಿಲ್ಲ. ಎರಡನೇ ಸತಿ ಹೊರಡಬೇಕಾದ್ರೆ ಸನ್ಯಾಸ ಶಿಷ್ಯ ಇದ್ದಾರೆ. ಈಗಾಗಲೇನು ಕೃಷ್ಣ ಪ್ರತಿಷ್ಠಾಪನೆ ಮುಗಿಯೋ ಹೊತ್ತಿಗೆನೆ ಆಚಾರ ಆಶ್ರಮ ಕೊಡ್ಲಿಕ್ಕೆ ಆರಂಭ ಮಾಡಿ ಆಗಿತ್ತು. ಆಗಲೇನು ಅಚ್ಯುತ ಪ್ರೇಷ್ಠ ಪೂರ್ತಿ ಜವಾಬ್ದಾರಿ ಆಚಾರ್ಯ ಕೊಟ್ಟಾಯಿತು. ಆಚಾರ್ಯರ ಶಿಷ್ಯರು ನರಸಿಂಹತೀರ್ಥ, ಇನ್ನು ಪದ್ಮನಾಭತೀರ್ಥರು ಆಶ್ರಮ ಕೊಟ್ಟಿಲ್ಲ, ಇವರೆಲ್ಲ ಆಶ್ರಮ ಕೊಡ್ತಾ ಇದ್ದಾರೆ. ನರಸಿಂಹತೀರ್ಥರು ಮೊದಲಾದವರಿಗೆ ಆಶ್ರಮ ಕೊಟ್ಟ ಮೇಲೆ ಇವರಿಗೂ ಬಂದೆ ಉಪೇಂದ್ರ ತೀರ್ಥರಿಗೆ. ಪದ್ಮನಾಭತೀರ್ಥರು ಇಲ್ಲಿ ಜ್ಯೇಷ್ಠರು ವಯಸ್ಸಿನಲ್ಲಿ, ಇದರಲ್ಲಿ ಆಶ್ರಮದಲ್ಲಿ ಜ್ಯೇಷ್ಠತ್ವ ಅಲ್ಲ ಅವರದು, ಇದರಲ್ಲಿ ಜ್ಯೇಷ್ಠತ್ವ. ಇವರು ಶಿಷ್ಯರಾಗಿದ್ದಾರೆ, ಆಶ್ರಮ ಕೊಟ್ಟಿದ್ದು ಆಮೇಲೆ ಅಂತ ಮುಂದೆ ಬರುತ್ತೆ, ಸಮುದ್ರದಲ್ಲೇ ಬರುತ್ತೆ ವಿಚಾರ. ಆದ್ರಿಂದ ಇಲ್ಲಿ ಬಂದಿದ್ದಲ್ಲ, ಕೊಟ್ಟರು, ಅವ್ರ ಜೊತೆಗಿದ್ದಾರೆ. ಮುಂದೆ ಬಂದರು, ಜೋರ ಮುಂದೆ ಹೋದರಂತೆ. ಕಳ್ಳನ ಮುಖಂಡ ಮುಂದೆ ಒಂದು ಕಡ್ಲಿ ಹಿಡ್ಕೊಂಡು ಬರ್ತೀನಿ ಕುಠಾರವನ್ನ. ಇವ್ರು ಹೋದ್ರಂತೆ, ಹೋಗಿ ಅವನ್ ಒಂದೇ ಅವನ್ ಕುಠಾರ ತಾವು ಕಿತ್ಕೊಂಡ್ರಂತೆ. ತಾವು ಕಿತ್ಕೊಂಡು ಹೊಡಿಲಕ್ಕೆ ಶುರು ಮಾಡಿದ್ರಂತೆ. ಅಂದ್ರೆ ಶಾಪಾದತಿ ಶರಾದತಿ ಇದ್ದ ಹಾಗೆ ಯಾವುದಕ್ಕೂ ತಯಾರ ಆಚಾರ್ಯ ಶಿಷ್ಯರು. ಎಲ್ಲ ಕಡ್ರು ನಿರ್ನಾಮ ಓಡೋಗ್ಬಿಟ್ರಂತ ಕಡೆ. ಅಂದ್ರೆ ಒಬ್ಬ ಶಿಷ್ಯ ಸಾಟಿ ಹಿಡಿದ ಶಿಷ್ಯನ ಕೈಯಲ್ಲಿ ಎಂತ ಸಾಹಸ ಮಾಡಿಸ್ಬೇಕಾದ್ರೆ ತಾವು ಮಾಡಬಲ್ಲರು, ಇನ್ನೊಬ್ಬರ ಕಡೆ ಮಾಡಬಲ್ಲರು ಎಂಬುದನ್ನು ತೋರಿಸಿಕೊಟ್ಟು ಅದಕ್ಕೆ ಹೇಳ್ತಾರೆ. ಇವತ್ತು ಸಿದ್ಧ ಅನಂತರದ ಇತಿಹಾಸದೊಳಗೆ ಇವತ್ತು ಜಯತೀರ್ಥರು ಮೊದಲಾದ ಜ್ಞಾನಿ ವೃಂದ ಏನೇನು ಕೆಲಸ ಮಾಡಿದೆ ಅದೆಲ್ಲ ಅವರು ಮಾಡಿದ್ದಲ್ಲ, ಆಚಾರ್ಯರು ಮಾಡಿಸಿದ್ದು ಎಂಬುದನ್ನು ಅವರೇ ಹೇಳುತ್ತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಇದು ವೈಶಿಷ್ಟ್ಯ. ಆ ಶಿಷ್ಯರ ಯೋಗ್ಯತೆಯನ್ನು ತೋರಿಸಿ ನಾವು ಮಾಡಬಲ್ಲಿವಿ, ಶಿಷ್ಯರ ಕಲೆ ಮಾಡಿಸಬಲ್ಲಿವೆ ಅಂತ ಹೇಳಿ ಮುಂದೆ ಹೊರಟರು. ಆಗ ಒಬ್ಬ ದೊಡ್ಡ ಒಬ್ಬ ರಾಕ್ಷಸ, ಅವನೊಬ್ಬ ಹುಲಿ ವೇಷದಲ್ಲಿ ಬರ್ತಾ ಇದ್ದಾರೆ. ಹುಲಿ ರೂಪದಲ್ಲಿ ಬಂದುಬಿಟ್ಟು ಆಚಾರ್ಯರನ್ನ ಅಟ್ಯಾಕ್ ಮಾಡೋದು ಭಾರಿ ಕಷ್ಟ. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ಅಂತ ಹೇಳ್ತಾ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ. ಆಚಾರ್ಯರು ವ್ಯಾಘ್ರ ರೂಪದಲ್ಲಿ ಬಂದಂತ ಒಬ್ಬ ದೈತ್ಯ, ಅವನು ಮಧ್ವಂ ದುರ್ಬಿಷಹಂ ಮತ್ವಾ, ಆಚಾರ್ಯನೇನು ಮಾಡಕ್ಕಾಗೋದಿಲ್ಲ, ಅವನ ಶಿಷ್ಯರನ್ನಾದ್ರೂ ಅಟ್ಯಾಕ್ ಮಾಡೋಣ ಅಂತ ತೀರ್ಮಾನ ಮಾಡಿದ. ಒಂದು ಹಿಮಾಲಯ ಪರ್ವತ ಮುಂದೆ ಹೋಗ್ತಾ ಇದ್ದಾರಲ್ಲೆಲ್ಲ ಒಂದು ತಿರುವು, ಆ ತಿರುವಿನಲ್ಲಿ ಹುಲಿ ವೇಷದಲ್ಲಿ ಕಾಯ್ತಾ ಇದ್ದಾನ ಅವನು. ಸತ್ಯತೀರ್ಥರು ಎಲ್ಲರಿಗಿಂತ ಮುಂಚೆ ದೇವರಪಟ್ಟಿಗೆ ಹೊತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಆಚಾರ್ಯ ಸತ್ಯತೀರ್ಥರು. ದೇವರಪಟ್ಟಿ ತಲೆ ಮೇಲೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅವನು ಸತ್ಯತೀರ್ಥನ ಅಟ್ಯಾಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಇನ್ನೇನು ಅವ್ರ ಮೇಲೆ ಹಾರಬೇಕು, ಸೀದಾ ಹಾರಬೇಕು ಅವ್ರ ಮೇಲೆ ಬಿದ್ದು ಅಲ್ಕೊಂಡು. ಆ ಕಡೆ ಕಂದಕ, ಆ ಕಡೆ ಕಂದಕ, ಈ ಕಡೆ ಬೆಟ್ಟ, ಬೆಟ್ಟದಿಂದ ಹಾಡ್ಬಿತ್ತು ಅಂದ್ರೆ ಆ ಕಡೆ ಹೋಯ್ತು. ಆ ಕಡೆ ಅವರು ಒಬ್ಬರಾರು ಕೊಲ್ಲೋಣ ಅಂತ ಬಂದ. ಎಂಥ ಆಚಾರ್ಯರು ಅವ್ರು ಸೈದ ಹಾರದ. ಇನ್ನೇನು ಸತ್ಯತೀರ್ಥರು ಹೊಡಿಬೇಕು ಅವನು. ಆಚಾರ್ಯ ತಮ್ಮ ಕೈ ಎತ್ತಿದ್ರಂತೆ, ಮುಷ್ಟಿ ಮಾಡಲಿಲ್ಲ, ಹಿಡ್ಕೊಂಡು ಪಾಣೇಹೇ ಲೀಲಾ ಲೇಷೇ ನಾಶ್ಯತ್ ಒಂದ್ಸರ್ತಿ ಪಟ್ ಅಂತ ಹೊಡೆದ್ರಂತೆ ಹುಲಿ ತಲೆಗೆ. ಅಪ್ಪಚ್ಚಿ ಪುಡಿ ಪುಡಿ ಅಲ್ಲೇ ಬಿತ್ತಂತೆ. ಎಂಥ ಟೈಮಿಂಗ್ಸ್ ಆಚಾರ್ಯರು, ಪರ್ಫೆಕ್ಟ್ ಟೈಮಿಂಗ್. ಲೇಟ್ ಆದರೆ ಸತ್ಯರು ಬಿದ್ದು ಬಿಡ್ತಿದ್ದ, ಅರ್ಲಿ ಆಗಿದ್ರೆ ಅಲ್ಲೇ ಏರ್ ಬಿಡ್ತಿತ್ತು. ಕರೆಕ್ಟ್ ಹೊಡೆದಿದ್ದಾರೆ. ಆ ರೀತಿಯಾದ ಕ್ರಿಕೆಟ್ ಆಟಗಾರರು ಬಾಲ್ ಹೊಡೆದು ಬಿಟ್ರೆ ಪ್ರತಿ ಬಾಲು ಬೌಂಡ್ರಿ, ಪ್ರತಿ ಬಾಲು ಸಿಕ್ಸರ್ ಆಗ್ತಾರೆ. ಟೈಮಿಂಗ್ಸೇ ಗೊತ್ತಿಲ್ಲ. ಟೈಮಿಂಗ್ ವೆರಿ ಇಂಪಾರ್ಟೆಂಟ್ ಅದು ಅಂತ. ಟೈಮಿಂಗ್ ಅನ್ನೋದು ಬಹಳ ಮುಖ್ಯ. ಅದನ್ನು ಯೋಚನೆ ಮಾಡಬೇಕು ನಾವು. ಈ ಮಕ್ಕಳಿಗೆ ಬದ್ಧ ವಿಜಯ ಹೇಳಿಬಿಟ್ರೆ ಒಳ್ಳೆ ಆಟಗಾರರು ಕೂಡ ಆಗ್ತಾರೆ, ಶಾಸ್ತ್ರಾಧ್ಯಯನ ಮಾಡೋರು ಆಗ್ತಾರೆ, ಆಟಗಾರರು ಕೂಡ ಆಗ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ದುರ್ದೈವ. ಅವರಿಗೆ ಒಬ್ಬೊಬ್ರಿಗೆ ಮತ್ತೊಂದು ಗೊತ್ತೇ ಇಲ್ಲ. ದೊಡ್ಡವರಿಗೆ ಗೊತ್ತಿಲ್ಲದಂತಹ ಕಾಲದಲ್ಲಿ ನಾವು ಇರೋ ಸ್ಥಿತಿಯಲ್ಲಿ ಬಂದ್ರೆ ಇನ್ನೇನಾಗಬಹುದು. ದಪ್ಪ ಅಂತ ಹೇಳಿ ಬಿದ್ದ, ಸತ್ತೋದ ಆ ಕಡೆಗೆ. ಆಚಾರ ಮುಂದೆ ಹೋಗ್ತಾ ಇದ್ದಾರೆ ಅಲ್ಲಿಂದ. ಎಷ್ಟು ಕೆಲಸ ಮಾಡ್ತಾರೆ ಸತ್ಯತೀರ್ಥರಿಂದ ತೋರಿಸ್ತಾರೆ. ನಮ್ಮೇಲೂ ಕೂಡ ಏನಾದ್ರೂ ದೈತ್ಯ ಶಕ್ತಿಗಳು ಅಪಹರಣ ಮಾಡ್ತಾವೆ, ನಿಮ್ಮನ್ನು ನಾನು ಕಾಪಾಡ್ತೇನೆ ಅಂತ ಆಚಾರ ತೋರಿಸಿದ್ರು. ನಿಮ್ಮನ್ನು ಕಾಪಾಡ್ತೇವೆ, ಆದರೆ ಎರಡು ಕಂಡೀಷನ್. ಯಾವಾಗ ನೀವು ಮುಂದೆ ಹೋಗ್ಬೇಕು ಫಸ್ಟ್, ಹಿಂದುಳಿದ್ರೆ ಮಾಡೋದಿಲ್ಲ. ನೀವು ಮುಂದೆ ಹೋಗಿ ಫಸ್ಟ್, ಬರೀ ಕೈಲಿ ಹೋಗಬೇಡಿ, ದೇವ್ರನ್ನ ಹೊತ್ಕೊಂಡು ಮುಂದೆ ಹೋಗಿ ನಾನು ಬಂದು ಕಾಪಾಡ್ತೇನೆ ಅಂತ ಹೇಳ್ತಾರೆ. ಇವ್ರೇನು ಬಾಟ್ ಹಿಡ್ಕೊಂಡು ಹೋದ್ರೆ ಯಾಕೆ ಕಾಪಾಡ್ತಾರ ಆಚಾರ್ಯರು? ಬೆಡ್ಕಾಗಿ ಹಿಡ್ಕೊಂಡು ಕೂತ್ಕೊಂಡ್ರೆ ಕಾಪಾಡ್ತಾರಾ? ನಿತ್ಯ ತೀರ್ಥಕ್ಕೋಸ್ಕರ ಹೇಳಿ. ಎಂಥ ಆಚಾರ್ಯರು ತೋರಿಸ್ತಾರೆ ಟೈಮಿಂಗ್. ಸಂಧ್ಯಾವನ್ನೆ ಮಾಡ್ತಾರೆ, ಏನು ಉಪಯೋಗ? ಮಧ್ಯೆ 12 ಗಂಟೆ ಮಾಡಿ ಏನು ಸಂಧ್ಯಾವನ್ನೆ? ಅದು ಒಂದು ಪರ್ಫೆಕ್ಟ್ ಟೈಮಿಂಗ್ ಇರಬೇಕು. ಅದು ಸಕಾಲಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಅರ್ಘ್ಯ ಕೊಡೋ ಸಂಧ್ಯಾವನ್ನೆ ಮಾಡಿ ನಿಮ್ಮನ್ನು ಕಾಪಾಡ್ತೇವೆ. ಜಪ ಮಾಡಬೇಕು, ಅದನ್ನು ಮಾಡಬೇಕು. ಅವ್ರಿಗೆ ಯಾವುದೋ ಬಿಟ್ಟವರೇ ಜಾಸ್ತಿ. ಮಾಡೋರು ಕೂಡ ಅಕಾಲದಲ್ಲಿ ಮಾಡ್ತಾರೆ. ಅಕಾಲದಲ್ಲಿ ಮಾಡೋದು ಒಂದೇ, ಮಾಡದೇ ಇರೋದು ಒಂದೇ ಅಂತ ಶಾಸ್ತ್ರ ಹೇಳುತ್ತದೆ. ಆದ್ರಿಂದ ಸಕಾಲದಲ್ಲಿ ಕೆಲಸವನ್ನು ಮಾಡಿ ನಿಮ್ಮ ರಕ್ಷಣೆಯ ಜವಾಬ್ದಾರಿ ನಮ್ಮದು ಅಂತ ಹೇಳುತ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ. ದೈತ್ಯನು ಹೋದ, ಇನ್ನು ಆಚಾರ ಮುಂದೆ ಹೋಗ್ತಾ ಇದ್ದಾರೆ. ಮಹಾಬದರಿನೇ ತಲುಪಿದ್ರು. ಈ ಬದರಿಯಲ್ಲಿ ಅಚಾತ ಶಿಷ್ಯರನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲೊಂದು ಸ್ವಾರಸ್ಯ ಉಂಟು. ಬದ್ರಿನಾರಾಯಣನ ಗುಡಿ ಇದೆಯಲ್ಲ, ಅದಕ್ಕೆ ಅನಂತ ಮಠ ಅಂತ ಹೆಸರಿತ್ತು. ಬಹಳ ಇಂಪಾರ್ಟೆಂಟ್. ವೇದಾಂಗ ಆಚಾರ್ಯ ಹೇಳ್ತಾರೆ, ಮಧ್ಯದಲ್ಲಿ ಬರೀತಾರೆ ಅನಂತ ಮಠಾಂತಹ ಅಂತ ಬರುತ್ತೆ. ಅನಂತ ಮಠಾಂತಹ, ಅನಂತ ಮಠದೊಳಗೆ ಆಚಾರ್ಯ ಇಳ್ಕೊಂಡಿದ್ರು. ಮೊದಲೇ ಸರ್ತು ಹೋದಾಗಲೇ ಅಲ್ಲೇ ಇಳ್ಕೊಂಡಿದ್ರು, ಆಮೇಲೆ ಅಲ್ಲೇ ಇಳ್ಕೊಂಡಿದ್ರು. ಯಾವ್ದು ಇದು ಅನಂತ ಮಠ ಅಂತ ಪ್ರಶ್ನೆ. ವೇದಾಂಗ ತೀರ್ಥರು ಬರೀತಾರೆ, ಅನಂತ ಮಠ ಅಂದ್ರೆ ಬೇರೆ ಅಲ್ಲ, ಬದ್ರಿನಾರಾಯಣ ದೇವರ ಗುಡಿಯ ಒಳಗಿನ ಭಾಗನ ಅನಂತ ಮಠ ಅಂತ ಕರೀತಿದ್ರು. ಅದು ಆಚಾರ್ಯ ಇಳ್ಕೊಂಡಿದ್ದು ಬದ್ರಿನಾರಾಯಣ ಗುಡಿ ದೇವಸ್ಥಾನದಲ್ಲೇ ಇಳ್ಕೊಂಡಿದ್ರು. ಆಶ್ಚರ್ಯ, ಮಠ ಅಂತ ಕರೆದಿದ್ದಾರೆ ಅದನ್ನ. ವೆರಿ ಇಂಟ್ರೆಸ್ಟಿಂಗ್. ಇದು ಅದು ಬದ್ರಿನಾರಾಯಣನ ಮಠ ಹೇಗೆ ಮಠನೋ, ಕೃಷ್ಣನೊಂದು ಹಾಗೆ ಮಠನೇ ಹೊರತು ಅದು ದೇವಸ್ಥಾನ ಅಲ್ಲ. ಎರಡು, ಒಂದು ಹಿಂದಿನ ಕಾಲಕ್ಕೆ ಗುರುಗಳು ಮಾಡ್ತಿದ್ದ ಮಠಗಳು ಯಾತಕ್ಕೆ ಅಂದ್ರೆ ಶಿಷ್ಯರ ಡೆಮಾನ್ಸ್ಟ್ರೇಷನ್ಗೋಸ್ಕರ ಮಾಡ್ತಿದ್ದ ದೇವಸ್ಥಾನಗಳೇ ಹೊರತು ಪಬ್ಲಿಕ್ ಮಾಡಕ್ ಹೋಗ್ತಿದ್ದಿಲ್ಲ ಅವರು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆಚಾರ್ಯರ ಬಗ್ಗೆ ಹೊಸ ಬೆಳಕಿದೆ. ಒಂದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಇವತ್ತು ಆಚಾರ್ಯ ಕೃಷ್ಣ ಪ್ರತಿಷ್ಠಾಪನೆ ವಿಷಯ ನೋಡಿದ್ದೇವೆ, ಮಠದಲ್ಲಿ ಮಾಡಿದ್ರು ಅಂತ ಹೇಳಿಬಿಟ್ಟು. ಇನ್ನೊಂದು ಗುಡಿ ಆಚಾರ್ಯರು ಮಾಡಿಲ್ಲ, ವೆರಿ ಇಂಪಾರ್ಟೆಂಟ್. ಅದು ಒಂದು ಅದು ಮನಸ್ಸು ಮಾಡಿದ್ರೆ ಊರೂರು ಗುಡಿ ಮಾಡಬಹುದಾಯ್ತು. ಬೇಕಾದ್ರೆ ಮಾಡಲಿಲ್ಲ. ಯಾತಕ್ಕೆ? ಪ್ರತಿಮಾಸು ಅಪ್ರಬುದ್ಧಾನಾಂ. ಪ್ರತಿಮೆಗಳಲ್ಲಿ ಪೂಜೆ ಮಾಡೋದು ಒಂದು ಹಂತದ ಭಕ್ತರೇ ಹೊರತು ನಿಜವಾದ ಭಕ್ತರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಿಂತನೆ ಮಾಡಬೇಕು. ಅದಕ್ಕೆ ನೆಪಕ್ಕೋಸ್ಕರ ಮಾಡಿದರೆ ಹೊರತು ಇದು ಮಾಡಿದ್ದಲ್ಲ. ಕೃಷ್ಣನ ವಿಗ್ರಹಕ್ಕೆ ಪ್ರಾಶಸ್ತ್ಯ ಅಲ್ಲಿ, ಮಠ ವಿಗ್ರಹ ಅಷ್ಟೇ ಹೊರತು ಬಿಲ್ಡಿಂಗ್ ಜಗ್ಗನೇ ಇಲ್ಲ. ಬಹುಶಃ ಗುಡಿಗಳೊಳಗೆ ಎಷ್ಟೋ ಬೆಂಗಳೂರು ಸಣ್ಣ ಗುಡಿ ಕಟ್ಟಿಸ್ತಿರ್ತಾರೆ, 4 ದಿವಸ ದೊಡ್ಡದು ಏನೋ ಮಾಡಿ ಕಟ್ಟಿಸ್ಬಿಟ್ಟಿರ್ತಾರೆ. ಮನೇನೆ ಗುಡಿ ಕಟ್ಟಿಸ ಕಟ್ತಾರೆ ಎಷ್ಟೋ ಜನಗಳು. ಏನು ಅಲಂಕಾರ ಮಾಡಿದ್ದು ಮಾಡಿದ್ದೆ. ಕೃಷ್ಣ ಮಠ ನೋಡಿ ಸಿಂಪ್ಲೆಸ್ಟ್ ಪಾಸಿಬಲ್. ಅದಿರೋದು ಗೋಪುರ ಇಲ್ಲ, ಅದು ಇಲ್ಲ, ಇರೋ ಒಂಥರ ಕಟ್ಟಡ. ಇಲ್ಲಿ ನೋಡಿದ್ರೆ ದೇವ್ರ ಗುಡಿ ಸೇಮ್, ನೇರೆ ಎಂಟ್ರಿನೇ ಇಲ್ಲ. ಅಂದ್ರೆ ಕೇವಲ ಏಕಾಂತದ ಉಪಾಸನೆಗೋಸ್ಕರ ರುಕ್ಮಿಣೀಕರಾರ್ಚಿತವಾದ ಕೃಷ್ಣ ಪ್ರತಿಮೆಯನ್ನ ಆಚಾರ್ಯ ಮಠದಲ್ಲಿಟ್ಟು ಅನುಗ್ರಹ ಮಾಡಿದ್ದೇ ಹೊರತು ಅವರು ಇದನ್ನು ಮಾಡಕ್ ಹೊರಳಿಲ್ಲ ಅಂತ ಮತ್ತೆ ಕನ್ಫರ್ಮ್ ಆಗತ್ತೆ. ಅನಂತ ಮಠ, ಬದರಿಯ ಮಠ. ಅಲ್ಲಿ ಇಳ್ಕೊಂಡು ಆಚಾರ ಶಿಷ್ಯರನ್ನು ಬಿಟ್ಟು ಮತ್ತೆ ಹೊರಟರು ಮೇಲಕ್ಕೆ. ವೇದವ್ಯಾಸ ದೇವರ ಹತ್ರ ಹೋದ್ರು, ನಾರಾಯಣ ದೇವರ ಹತ್ರ ಹೋದ್ರು, ಭಾಷ್ಯವನ್ನು ಒಪ್ಪಿಸಿದ್ರು, ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ರು. ನಾರಾಯಣಂ ಗುಣೈ ಸರ್ವೈ ಹೃದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಶುರು ಮಾಡಿದ ಭಾಷ್ಯವನ್ನ ಕೃಷ್ಣಾರ್ಪಣ ಮಸ್ತು ಅಂತ ದೇವರಿಗೆ ಡೈರೆಕ್ಟ್ ಆಗಿ ಒಪ್ಪಿಸಿದ್ರಂತ. ಅದು ಆಶ್ಚರ್ಯ. ಎಲ್ಲೋ ಚಿಂತನೆ ಮಾಡಿ ಮಾಡ್ತಿರ್ತೇವೆ, ನೇರವಾಗಿ ಒಪ್ಪಿಸಿದಾಗ ಅವ್ರು ನೋಡಿದ್ರಂತ ಏನು ಕೊಡಬೇಕು ಮಧ್ವಾಚಾರ್ಯ.